ಕಾಳಿ ಹೀಂ ದುರ್ಗ ಶ್ರೀಂ ಲಕ್ಷ್ಮಿ ಮಂಗಳಂ
ಐಂ ಅಂಬ ಕ್ಲೀಂ ಬಿಂದು ಸೌ ಶಕ್ತಿ ಮಂಗಳಂ
ಪೂಜ್ಯ
ಗುರುಮಾತಾ ಅಮ್ಮನವರು ಜೀವನದ ಅನುಭವಗಳನ್ನ ಸವಾಲಾಗಿ ತೆಗೆದುಕೊಂಡು ಜೀವನದ ಉಭಯಗಳನ್ನ ಒಪ್ಪಿಕೊಳ್ಳುತ್ತಾ ದ್ವಂದ್ವಗಳಿಲ್ಲದೆ ಸಂಘರ್ಷಗಳಿಲ್ಲದೆ ವಿರೋಧಗಳನ್ನ ಗೆಲ್ಲುತ್ತಾ ಸಂಸಾರ ಸಂಬಂಧಗಳು ಸ್ನೇಹ ಎಲ್ಲದರ ವೈಶಿಷ್ಟ್ಯತೆ ಮೌಲ್ಯಗಳನ್ನ ಅರಿತು ಬಂಧಗಳಿಂದ ಬಿಡಿಸಿಕೊಳ್ಳುವ ಕಲೆಯನ್ನು ತಮ್ಮ ಅನುಭವಗಳಲ್ಲಿ ಹಂಚಿಕೊಳ್ಳುತ್ತಾ ಬಂದಿರುವವರು. ದಿನನಿತ್ಯದ ಜೀವನದಲ್ಲಿ ಪ್ರತಿ ಸಂದರ್ಭಗಳನ್ನು ಭಗವದ್ಗೀತೆಯ ಸೂಕ್ಷ್ಮ ತತ್ವಗಳನ್ನು ಅನುಷ್ಠಾನಕ್ಕೆ ತಂದು ತಮ್ಮ ಜೀವನವನ್ನು ಜೀವನ ಧರ್ಮಯೋಗವಾಗಿಸಿರುವವರು. ಶ್ರೀಧರ ಶ್ರೀ ಗುಡ್ಡವು ಸಾಧಕರಿಗೆ ಪ್ರಯೋಗಶಾಲೆಯೇ ಆಗಿದೆ. ಗುರುಮಾತಾ ಅಮ್ಮ ಶ್ರೀವಿದ್ಯಾ ಉಪಾಸಕರಾಗಿದ್ದು ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿ, ಸಪ್ತಶತಿ ಪಾರಾಯಣ, ಇನ್ನು ಹಲವಾರು ತಾಯಿಯ ಮಹಿಮೆಯನ್ನು ತಿಳಿಸುವ ಗ್ರಂಥಗಳನ್ನು ಉಪಾಸನೆಗೈದ ಆರಾಧಕರಾಗಿದ್ದಾರೆ. ಜಗನ್ಮಾತೆಯ ಸಾಧನೆಗೆ ತಕ್ಕಂತೆ ಪರಿಸರ, ಸತ್ಸಂಗ, ಪರಿವಾರ, ಪರಿಸ್ಥಿತಿಗಳನ್ನು ವರವಾಗಿ ಕರುಣಿಸುವವಳೆಂದು ಅರಿತಿದ್ದಾರೆ.
ಅಗ್ನಿಮಂಗಳಂ
ಓಂ ಮಂತ್ರ ಹೀಂ ತಂತ್ರ ಶ್ರೀಂ ಯಂತ್ರ ಮಂಗಳಂ
ಅನ್ನುವ ಮೂರನೇ ಅಕ್ಷರ. ಲಾ ಅಂದಾಗಲೇ ಈ ಲಾ ಅನ್ನುವುದು ಮೊದಲನೇ ಖಂಡದಲ್ಲೂ ವಾಗ್ಭವ ಕೂಟದಲ್ಲೂ, ಮಧ್ಯಮ ಕೂಟದಲ್ಲೂ, ಶಕ್ತಿ ಕೂಟದಲ್ಲೂ, ಕೊನೆಯಲ್ಲಿ ಕ ಇ ಇ ಲಾ ಲಾನಲ್ಲಿ ಮುಕ್ತಾಯ. ಹ ಸ ಕ ಹ ಲಾ ಸ ಕ ಲಾ ಲಾ ಅನ್ನೋದೇ ಆಧಾರ. ಇದೇ ಒಂದು ಸ್ಕ್ರೀನ್ ಥರ, ಅದಿಲ್ಲದೆ ಇದ್ರೆ ಏನೂ ನಡೆಯಲ್ಲ. ಈ ದೇಹ ಒಂದು ಆಧಾರ, ಅದರೊಳಗೆ ಇನ್ನೂ ಏನೇನೋ ನಡೆಯುತ್ತೆ. ಒಂದು ಸ್ಟೇಜ್ ಇದ್ದಂಗೆ, ಒಂದು ಧಾರಣ, ಎಲ್ಲವನ್ನೂ ಧಾರಣೆ ಮಾಡುವಂತಹ ಲಂ ಪೃಥ್ವಿ ತತ್ವ ಇರೋದು ಭೂಮಿ ಅಂತ, ಪೃಥ್ವಿ ಅನ್ನೋ ಅರ್ಥ ಬರುತ್ತೆ. ಎಲ್ಲವೂ ಲಾನಲ್ಲೇ ನಡೆಯೋದು, ಲಾನೇ ಎಲ್ಲಕ್ಕೂ ಆಧಾರ. ಈ ಮೂರನೇ ಖಂಡದ ಮೂರನೇ ಅಕ್ಷರ ತಗೊಂಡಾಗ ಇದು ಲಬ್ಧ ಅಂತ ಶುರುವಾಗುತ್ತೆ. ಲಕಾರಿಣಿ ಲಬ್ಧ, ಲಬ್ಧ ಅನ್ನೋ ಪದ ಇದೆಯಲ್ಲ, ಅದನ್ನು ನಾವು ಭಾಳಷ್ಟು ಬಳಸ್ತೀವಿ. ಲಬ್ಧವಿಲ್ಲ, ಲಬ್ಧ ಲಬ್ಧ ಆಗಬೇಕು, ಎಲ್ಲಕ್ಕೂ ಲಬ್ಧ ಆಗಬೇಕು ಅಂತ. ಲಬ್ಧ ಅಂದರೆ ಹೊಂದುವುದು ಅಂತ, ಆಲ್ರೆಡಿ ಯು ಹ್ಯಾವ್ ಅಂತ. ಲಬ್ಧಾಳು ಅಂದರೆ ಹೊಂದಿದಾಳೆ, ಹೊಂದುವುದು ಹೊಂದಿರುವುದು ಅಂತ ಅರ್ಥ. ಇದರಲ್ಲಿ ಇಡೀ ನಾಮದಲ್ಲಿ ಲಬ್ಧ 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 ಅಂತ ರಿಪೀಟ್ ಆಗ್ತಾ ಹೋಗುತ್ತೆ. ಇದು ಪಡ್ಕೊಂಡಿರೋದು, ಅದು ಫುಲ್ಫಿಲ್ ಆಗಿರೋದು, ಅದು ನಮ್ಮಲ್ಲಿ ಆಲ್ರೆಡಿ ಇರೋದು, ಅದಕ್ಕೆ ಹೋಗಬೇಕಾಗಿಲ್ಲ ಎಲ್ಲೂ ಅನ್ನೋದು ಅರ್ಥ ಬಂದ್ಬಿಡುತ್ತೆ. ಲಬ್ಧ ರೂಪ ಲಕಾರಿಣಿ ಲಬ್ಧ ರೂಪ ಅಲ್ಲ ಬರೆದು ಲಂ ಬೀಜ ಮಂತ್ರವನ್ನು ಜಪ ಮಾಡ್ತಾ ಕಾಯಿ ಲ ಲ ಅಲ್ಲಿ ಲಕಾರದ ಆ ಪೂರ್ಣ ಅರ್ಥವನ್ನು ತಿಳ್ಕೊಂಡು, ಹಸ ಕಹ ಲ ಅದರ ಅರ್ಥವನ್ನು ತಿಳ್ಕೊಂಡು, ಸಾಕ ಲಗೆ ಬರೋಷ್ಟರಲ್ಲಿ ಏನೋ ನಮಗೆ ಲಬ್ಧವಾಗಿರುತ್ತೆ. ಲಬ್ಧ ರೂಪ ಅಂತ ಶುರು ಮಾಡ್ತೀವಿ. ರೂಪ ಅಂದರೆ ಇಲ್ಲಿ ಲಕ್ಷಣ ಅಂತ ಅರ್ಥ. ಲಕ್ಷಣ, ಅವಳಿಗೆ ಎರಡು ಲಕ್ಷಣಗಳಿವೆ. ಒಂದು ಸಗುಣ, ನಿರ್ಗುಣ, ಎರಡು ಲಕ್ಷಣಗಳು ಅವಳದು. ಯಾವಾಗ ನಾವು ನಿರ್ಗುಣ ಅಂತ ತಗೊಳ್ತೀವಿ ಆಗ ಅವಳು ಆವರಿಸ್ಕೊಂಡಿರೋ ಭಾವನೆ ಬರಬೇಕು. ನಿರ್ಗುಣ ರೂಪ ಲಕ್ಷಣ, ನಿರ್ಗುಣ ಲಕ್ಷಣದಲ್ಲಿ ಅವಳು ಎಲ್ಲದರೊಳಗೂ ಆವರಿಸ್ಕೊಂಡಿದ್ದಾಳೆ, ಎಲ್ಲದರ ಅವಳು ಎಸೆನ್ಸ್ ಅಸ್ತಿತ್ವ ಆಗಿದ್ದಾಳೆ, ಎಲ್ಲದರ ಅರ್ಥ ಆಗಿದ್ದಾಳೆ, ಎಲ್ಲದರ ತಾತ್ಪರ್ಯವಾಗಿದ್ದಾಳೆ, ಎಲ್ಲದರ ರಸವಾಗಿದ್ದಾಳೆ, ಎಲ್ಲದರ ಒಳಗಿಡುವಂತಹ ಅಸೂಕ್ಷ್ಮವಾದದ್ದಾಗಿದ್ದಾಳು ಅವಳು. ಅದು ಬಂದ್ಬಿಡ್ಬೇಕು, ನಿರಾಕಾರವಾದಂತು ಎಲ್ಲದರಲ್ಲೂ ಇರುವಂತಹ ಆ ವಸ್ತು ಅವಳು, ಆ ಬ್ರಹ್ಮವಸ್ತು ಅವಳು, ಪರಬ್ರಹ್ಮ ವಸ್ತು ಅವಳು. ಅದು ಮನಸ್ಸಿಗೆ ಬರಬೇಕು. ಲಬ್ಧ ರೂಪ ಅಂದಾಗ ಎರಡು ರೂಪ, ಒಂದು ನಿರಾಕಾರವಾದದ್ದು, ಈ ವಾಚ್ಯ ಮತ್ತು ಅರ್ಥ ಅದಕ್ಕೂ ಮೀರಿದ ಒಂದು ಆಕಾರ ಅಂತಿದೆಯಲ್ಲ, ಅದು ಮಾಯೆಯಲ್ಲಿ ದೇವಿ ಕಾಮೇಶ್ವರಿ ಬಹುರೂಪವನ್ನು ತೆಗೆದುಕೊಳ್ತಾಳೆ, ಬಹುಪಾತ್ರಗಳನ್ನು ಮಾಡ್ತಾಳೆ. ಮಾಯೆ ಅನ್ನೋದು ಬಹಳಷ್ಟು ರೂಪಗಳನ್ನು ತಗೊಳ್ತಾಳೆ. ಮೂರ್ತಿಗಳನ್ನು ಅವಳು ಮೂರ್ತಿ ರೂಪದಲ್ಲಿ ಅವಳನ್ನು ನೋಡ್ಬೋದು, ವಿಗ್ರಹ ರೂಪದಲ್ಲಿ ನೋಡ್ಬೋದು, ಅವಳನ್ನು ನಾನಾ ಪಾತ್ರದಲ್ಲಿ ನಾವು ನೋಡ್ಬೋದು. ಅದರಿಂದ ಎರಡು ರೂಪ ಇದೆ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಲಬ್ಧ ರೂಪ, ಯಾವುದನ್ನು ಕೂಡ ಒಂದು ಮಾಯೆ, ಒಂದು ಸತ್ಯ, ಸತ್ಯ ಮಿಥ್ಯ, ಒಂದು ಸ್ಥಿರ ಒಂದು ಅಸ್ಥಿರ, ಒಂದು ಚಲಿಸ್ತಾ ಇರುತ್ತೆ ಯಾವಾಗಲೂ, ಒಂದು ಸ್ಥಿರವಾಗಿರುತ್ತೆ, ಈ ಒಂದು ನಿತ್ಯ ಅನಿತ್ಯವನ್ನು ತಿಳ್ಕೊಳ್ಳೋಕ್ಕೆ ನಿಜವಾಗ್ಲೂ ವಿವೇಕ ಬುದ್ಧಿ ಬೇಕು ಮನುಷ್ಯನಿಗೆ. ಆ ಬುದ್ಧಿ ಅನ್ನೋದು ಬಹಳ ಮುಖ್ಯ, ಇದು ದಿ ಬೆಸ್ಟ್ ಸಾಧನ ಮನುಷ್ಯನಿಗೆ ಮಾತ್ರ. ಅದಕ್ಕೆ ನಾವು ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ತೀವಿ ಯಾವಾಗಲೂ, ಮಕ್ಕಳಿಗೂ ಹೇಳ್ಕೊಡ್ತೀವಿ. ಒಳ್ಳೆ ಬುದ್ಧಿ ಅಂದರೆ ಏನು ಅಂತ ನಮಗೆ ಗೊತ್ತಿಲ್ಲ. ಒಳ್ಳೆ ಬುದ್ಧಿ ಅಲ್ಲ, ಶುದ್ಧ ಬುದ್ಧಿ ಕೊಡು ಅಂತ ಕೇಳ್ತೀವಿ. ಇನ್ಮೇಲಿಂದ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ದೇವಿ ಅಮ್ಮ ದೇವರೇ, ಶುದ್ಧ ಬುದ್ಧಿಯನ್ನು ಕೊಡು, ನನ್ನ ಬುದ್ಧಿ ನಿರ್ಮಲವಾಗಿರಲಿ, ನನ್ನ ಬುದ್ಧಿಯಲ್ಲಿ ಕಲ್ಮಶ ಇರೋದು ಬೇಡ, ಮಾಯೆ ರಹಿತವಾಗಿರಲಿ, ನನ್ನಲ್ಲಿ ದುರಹಂಕಾರ ರಹಿತವಾಗಿರಲಿ ನನ್ನ ಬುದ್ಧಿ. ಅದು ಸ್ಪಷ್ಟವಾಗಿ ಈ ಮನಸ್ಸಿಗೆ ಒಂದು ಸ್ಥೈರ್ಯವನ್ನು ಕೊಡುವಂತಹ ಬುದ್ಧಿ ಆಗಿರಲಿ, ನನ್ನ ಬುದ್ಧಿಯಲ್ಲಿ ದೇಹಕ್ಕೆ ಪುಷ್ಟಿಯನ್ನು ಕೊಡುವಂತಹ ಬುದ್ಧಿ ಆಗಿರಲಿ, ಆರೋಗ್ಯವನ್ನು ಕೊಡುವಂತಹ ಬುದ್ಧಿ ಆಗಿರಲಿ, ಎಲ್ಲರಿಗೂ ಕೊಡುವಂಥ ಬುದ್ಧಿ ಆಗಿರಲಿ, ಅದು ಸುಬುದ್ಧಿ ಅಂತ ಹೇಳ್ತಾರೆ. ಅದು ಮಾಯೆಯೇ ಕವಿದೇ ಇರುವಂತಹ ಬುದ್ಧಿ. ಆ ಬುದ್ಧಿಯನ್ನು ಕೇಳಬೇಕು. ಒಳ್ಳೆಯ ಬುದ್ಧಿ ಇರೋರು ಇದ್ದಾರೆ, ಆ ದೇವಿ ಒಳ್ಳೆಯ ಬುದ್ಧಿ ಇದ್ದವರು ಹತ್ರ ಬರಲ್ಲ. ಒಳ್ಳೆ ಬುದ್ಧಿ ಯಾಕಿದೆ ಅಂದರೆ ಎಲ್ಲರನ್ನೂ ಕೆಟ್ಟವ್ರನ್ನ ಮಾಡಿ ನಾವು ಒಳ್ಳೆಯವರಾಗಿರ್ತೀವಿ. ಆ ಒಳ್ಳೆಯದಕ್ಕೆ ಕೆಟ್ಟದ್ದು ಅನ್ನೋ ಅಪೋಸಿಟ್ ಇರುತ್ತೆ. ಯಾಕೆ ಒಳ್ಳೆಯವರು ಅಂದರೆ ಇವನ್ನೆಲ್ಲ ಕೆಟ್ಟವರು, ಅದಕ್ಕೆ ನಾನು ಒಳ್ಳೆಯವರು. ಒಳ್ಳೆಯವರು ಆಗಿ ನಾನು ಇರಬೇಕಾದ್ರೆ ಇವನ್ನೆಲ್ಲ ಕೆಟ್ಟವ್ರನ್ನ ಮಾಡ್ತಾನೇ ಇರಬೇಕು, ಬೆಟ್ಟು ಮಾಡಿ ತೋರಿಸ್ತಾ ಇರಬೇಕು, ನಾನು ಸರಿ ಅಂತ ತೋರಿಸೋಕೆ ಇವನ್ನೆಲ್ಲ ತಪ್ಪು ಅಂತ ತೋರಿಸ್ಬೇಕು. ಆ ಥರ ಒಳ್ಳೆತನ, ಆ ಥರ ಕನಿನ್ನೆಸ್ ಅಲ್ಲ ಒಳ್ಳೆಯದು. ಆ ಥರ ಒಳ್ಳೆಯವರೇ ಜಾಸ್ತಿ ಜನ ಇರೋದು, ಎಲ್ಲರೂ ಒಳ್ಳೆಯವರು. ಯಾಕೆಂದರೆ ಬೇರೆಯವ್ರನ್ನೆಲ್ಲ ಬೇರೆಯವ್ರನ್ನ ಕೆಟ್ಟವ್ರನ್ನ ಮಾಡಿ, ಆ ಒಳ್ಳೆಯದು ಕೆಟ್ಟದ್ದನ್ನು ಮೀರಿದ್ದು ಸುಬುದ್ಧಿ, ಶುದ್ಧ ಬುದ್ಧಿ ಇದೆ. ಆ ಬುದ್ಧಿಗೆ ಅವಳು ಲಭ್ಯವಾಗ್ತಾಳೆ. ಲಬ್ಧ ಬುದ್ಧಿ, ಈ ಬುದ್ಧಿ ವಿವೇಕದ ಬುದ್ಧಿ, ಜ್ಞಾನದ ಬುದ್ಧಿ, ಅಂತಃಕರಣದಲ್ಲಿ ಮೂಡುವಂತಹ ಅವೃತ್ತಿ ಅದು. ಅದು ಜ್ಞಾನ ವೃತ್ತಿ, ಅಂತಃಕರಣದಿಂದ ಮೂಡುವುದು. ಅಂದರೆ ಇಲ್ಲಿ ನಮಗೆ ಸವಿಕಲ್ಪ ಜ್ಞಾನದ ಬುದ್ಧಿ, ಈ ಒಳಗಡೆಯಿಂದ ಬರುವಂತಹ ವೃತ್ತಿ ಏನಿದೆ ನಮ್ಮಲ್ಲಿ, ಅಂತಃಕರಣದ ವೃತ್ತಿ, ಅದು ಶುದ್ಧವಾಗಿರೋದ್ರಿಂದ, ಸತ್ವ ಸಂಪನ್ನವಾಗಿರೋದ್ರಿಂದ ವೇದಗಳು ಕೂಡ, ಉಪನಿಷತ್ತುಗಳು ಕೂಡ ಸಿದ್ಧಾಂತ ಮಾಡಿ ಹೇಳಿದೆ, ಇದೇ ನಿಜವಾದ ಜ್ಞಾನ. ಈ ಅನುಭವ, ಈ ಬುದ್ಧಿ ಇರೋದೇ ಜ್ಞಾನ. ಇದರಲ್ಲಿ ಜ್ಞಾನ ಇದೆ, ವಿವೇಕ ಇದೆ, ಚೈತನ್ಯ ಇದೆ. ಇದು ಚೈತನ್ಯದ ಒಂದು ಬುದ್ಧಿ ಅಂತ ಹೇಳ್ತಾರೆ. ಈ ಬುದ್ಧಿ ಅವಳು ಲಭ್ಯಳು ಅಂದರೆ ಲಬ್ಧ ಬುದ್ಧಿ ಅಂದರೆ ಇವೆಲ್ಲ ಎಲ್ಲೂ ಅಲ್ಲಿಂದ ತರೋದಲ್ಲ, ಈ ಬುದ್ಧಿನ ಆರೋಪ ಮಾಡ್ಕೊಳ್ಳೋದಲ್ಲ, ಇದನ್ನು ಅಭ್ಯಾಸ ಮಾಡ್ಕೊಳ್ಳೋದಲ್ಲ, ಎಲ್ಲರೊಳಗೂ ಅದು ಶುದ್ಧ ಬುದ್ಧಿ ಇದೆ, ಅದನ್ನು ಹೊಂದಬೇಕಷ್ಟೇ ನಾವು. ಲಬ್ಧ ಬುದ್ಧಿ ಅಂದರೆ ಅದನ್ನು ಹೊಂದುವುದಷ್ಟೇ, ಅವಳು ಹೊಂದಿದಾಳು ಅವಳು, ಅದನ್ನು ನಾವು ಪಡ್ಕೊಂಡ್ಬಿಟ್ರಾಯ್ತು, ಹೊಂದಬೇಕು. ಲಕಾರಿಣಿ ಲಬ್ಧ ರೂಪ, ಲಬ್ಧ ದೀಹಿ, ಲಬ್ಧ ವಂಚಿತ, ಇದು ಪುಣ್ಯ ಅಂತ ಹೇಳ್ತಾರೆ. ಯಾರಿಗೆ ಈ ಬುದ್ಧಿ ಲಭ್ಯವಾಗಿದೆಯೋ, ಲಬ್ಧರೋ, ಈ ಬುದ್ಧಿಯಿಂದ ಇರ್ತಾರೋ, ಅವರು ಪುಣ್ಯವಂತರು, ಅವರಿಗೆಲ್ಲ ಐಶ್ವರ್ಯವೂ ಸಿಗುತ್ತೆ. ಐಶ್ವರ್ಯ ಅಂದರೆ ಬರೀ ಹಣ ಮಾತ್ರ ಅಲ್ಲ, ನಾನು ಆವಾಗಲೇ ಹೇಳಿದೆ, ಆರೋಗ್ಯ ಅದು ಐಶ್ವರ್ಯವೇ, ಪುಷ್ಟಿ ಅದು ಐಶ್ವರ್ಯವೇ, ನಮ್ಮಲ್ಲಿ ಮನಸ್ಥೈರ್ಯ ಅದು ಐಶ್ವರ್ಯವೇ. ಎಲ್ಲ ಐಶ್ವರ್ಯವೂ ಸಿಗತ್ತೆ ಯಾವಾಗ ಅಂದರೆ ನಾವು ಬುದ್ಧಿನಲ್ಲಿ ಅವಳು ಲಭ್ಯವಾದಾಗ. ಆ ಬುದ್ಧಿ ಲಬ್ಧ ಬುದ್ಧಿ ಲಬ್ಧ ದೇಹಿ ಲಬ್ಧ ವಂಚಿತ, ಲಬ್ಧ ವಂಚಿತ ಅಂದರೆ ಅದೇ ಲಬ್ಧ ವಂಚಿತ. ಎಲ್ಲ ಅಷ್ಟೈಶ್ವರ್ಯಗಳು ವಂಚಿತ ಫಲಗಳು ನಮಗೆ ಸಿಗತ್ತೆ ಲಬ್ಧ ವಂಚಿತ. ಈಗ ಈ ಬುದ್ಧಿ ಯಾರಿಗಿಲ್ಲ ಅವರಿಂದ ಅವಳು ದೂರ ಇರ್ತಾಳೆ. ಲಬ್ಧ ಪಾಪ ಮನೋ ದೂರ, ಯಾವುದು ಪಾಪ? ಪುಣ್ಯ ಇಲ್ಲದೆ ಇರೋದೆಲ್ಲ ಪಾಪವೇ. ಯಾವುದು ಧರ್ಮ ಇಲ್ಲ ಅದು ಅಧರ್ಮವೇ. ಯಾವುದು ಜ್ಞಾನ ಇಲ್ಲ ಬೆಳಕಿಲ್ಲ ಅದು ಕತ್ಲು ಅಜ್ಞಾನವೇ, ಬೇರೆ ಮಾತೇ ಇಲ್ಲ. ಲಬ್ಧ ಪಾಪ ಮನೋ ದೂರ ಅಂದಾಗ ಪಾಪ ಚಿಂತಕರು ಅಂದರೆ ಎಲ್ಲವೂ ಕೂಡ ಸುಬುದ್ಧಿ ಇಲ್ಲದೆ ಇದ್ದಾಗ ಅಹಂಕಾರದಲ್ಲಿ ಅಭಿಮಾನದಲ್ಲಿ ಸ್ವಾಭಿಮಾನದಲ್ಲಿ ಯೋಚನೆ ಮಾಡೋದೆಲ್ಲ ಪಾಪವೇ. ಪಾಪ ಚಿಂತಕರಿಗೆ ಅವಳು ದೂರ. ಪಾಪ ಚಿಂತಕರಿಗೆ ತಮಸ್ಸು ರಜಸ್ಸು ಜಾಸ್ತಿ ಇರುತ್ತೆ, ಸತ್ವ ಪ್ರಧಾನವಾಗಿರಲ್ಲ, ಪಾಪ ಪ್ರಧಾನವಾಗಿರುತ್ತೆ, ಅದು ಅಧರ್ಮ. ಅವರಿಗೆ ಬುದ್ಧಿ ಜಾಗೃತವಾಗಿರುವುದಿಲ್ಲ, ಬುದ್ಧಿ ತಮೋಗುಣದಲ್ಲಿ ರಜೋಗುಣದಲ್ಲಿ ಇರೋದ್ರಿಂದ ಅವರಿಗೆ ಆತ್ಮಜ್ಞಾನ ಇರುವುದಿಲ್ಲ. ಆತ್ಮಜ್ಞಾನ ಇರಬೇಕು, ಬುದ್ಧಿ ಜಾಗೃತವಾಗಿರಬೇಕು, ಸುಬುದ್ಧಿಯಲ್ಲಿ ಇದ್ದಾಗ ಅವಳು ಲಭ್ಯಳು. ಲಬ್ಧ ಪಾಪ ಮನೋ ದೂರ, ಯಾವಾಗ ಈ ಬುದ್ಧಿ ಶುದ್ಧವಾಗಿರುವುದಿಲ್ಲ ಅಹಂಕಾರ ಇರುತ್ತೆ, ಅಹಂಕಾರರಿಗೆ ಅಶಕ್ಯ ಸಿಗೋದಿಲ್ಲ, ದುರ್ಲಭ. ಲಬ್ಧ ಪಾಪ ಮನೋ ದೂರ ಲಬ್ಧಾಹಂಕಾರ ದುರ್ಗಮ, ಅಹಂಕಾರರಿಗೆ ಸಿಗೋದಿಲ್ಲ. ಅಹಂಕಾರ ಅಂದರೆ ನಮಗೆ ನಮ್ಗೆ ಗೊತ್ತಾಗೋದೇ ಇಲ್ಲ ಅಹಂಕಾರ ಇದೆಯಾ ಇಲ್ಲ ಅಂತ. ತುಂಬ ಜನಕ್ಕೆ ನಂಗೆ ಅಹಂಕಾರ ಇಲ್ಲ ಅಂತಲೇ ಅಂದ್ಕೊಂಡಿರ್ತಾರೆ, ನಾವು ಒಳ್ಳೆಯವರು ಅಂದ್ಕೊಂಡೇ ಅಂದ್ಕೊಂಡಿರ್ತಾರೆ. ಎಲ್ಲರಿಗಿಂತ ಹೆಚ್ಚು ನಾನು ಒಳ್ಳೆಯವರು ಅಂತ ನಾವು ಪ್ರೂವ್ ಮಾಡ್ಕೊಂಡಿರ್ತೀವಿ, ಎಲ್ಲರನ್ನೂ ಕೆಟ್ಟವರು ಅಂತ ಪ್ರೂವ್ ಮಾಡಿ, ಅದು ಅಹಂಕಾರನೇ. ಅದರಿಂದ ಅಹಂಕಾರ ಅಂದರೆ ಅಸುರಿ ಸಂಪತ್ತಿರೋದು. ಅಸುರಿ ಸಂಪತ್ತಲ್ಲೂ ಕೂಡ ಬೇರೆಯವರಿಂದ ವಿಶೇಷವಾಗಿ ಕಾಣ್ತಾನೆ ಅವನು. ಅಸುರಿ ಸಂಪತ್ತು ಎಲ್ಲರ ತಲೆ ಒಡೆದು ಸಂಪಾದಿಸಿರೋದು ಅವನಿಗೆ, ಅವನ ಬೆವರು ಸೂಸಿ ಅಥವಾ ಧರ್ಮದಲ್ಲಿ ವ್ಯವಹಾರ ಮಾಡಿಲ್ಲ, ಅವನಿಗೆ ದುಡ್ಡೆಲ್ಲ ಬಂದಿದೆ, ಎಲ್ಲೆಲ್ಲಿಂದನೂ ಬಂದಿದೆ. ನಾವು ಅದೃಷ್ಟ ಅಂತ ಹೇಳ್ತೀವಿ, ಅದು ಪರೀಕ್ಷೆ ಅಂತ ನಾನು ಹೇಳ್ತೀನಿ. ಯಾವಾಗ ಅದಷ್ಟೊಂದು ಹಣ ಬರುತ್ತೆ ಅದು ನಮಗೆ ಪರೀಕ್ಷೆ, ಯಾವಾಗ ಆ ಹಣ ಬರುತ್ತೆ ಅದೇ ಅಸುರಿ ಸಂಪತ್ತು. ಎಲ್ಲಿದೆ ಅವ್ ದೇವಿ ಅದೆಲ್ಲ ಕೊಡ್ತಾಳೆ, ಅಷ್ಟೈಶ್ವರ್ಯಗಳನ್ನೂ ಕೊಡ್ತಾಳೆ. ಯಾಕೆಂದರೆ ಅವನು ಮಾಡಿದ್ದಾನೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾನೆ, ಅದರಿಂದ ಎಲ್ಲ ಸಿಗತ್ತೆ. ಆದರೆ ಬೇಗ ಬೇಗ ಸಿಗತ್ತೆ, ಶಾರ್ಟ್ಕಟ್ಟಲ್ಲೇ ಸಿಗತ್ತೆ. ನಾವು ಅಂದ್ಕೊಳ್ತೀವಿ ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಹೀಗೆ ಅವನಿಗೆ ಎಷ್ಟೊಂದು ಹಣ ಬಂದಿದೆಯಲ್ಲ, ನರೇಶ್ ಕಷ್ಟಪಟ್ಟಿದ್ದೀವಿ ಬರೋದೇ ಇಲ್ವಲ್ಲ, ಇಷ್ಟು ಪ್ರಸಿದ್ಧಿ ಆಗಿದ್ದಾನೆ, ಎಷ್ಟೊಂದು ಅವನಿಗೆ ಸಿದ್ಧಿ ಆಗಿದೆ ಅಂತ. ಆದರೆ ಎಲ್ಲ ಪರೀಕ್ಷೆ, ಇವೆಲ್ಲ ಸಿಗೋದು. ಅಸುರಿ ಸಂಪತ್ತು ಎಲ್ಲಿ ಬರುತ್ತೋ ಅಲ್ಲಿ ಆಲಸ್ಯ ಸೋಂಬೇರಿತನ. ಆಮೇಲೆ ಗುರು ಹಿರಿಯರಲ್ಲಿ ಅವನಿಗೆ ಯಾವ ರೀತಿ ಅವರ ಮಾತಲ್ಲಿ ಆಸಕ್ತಿ ಹುಟ್ಟಲ್ಲ, ಆಮೇಲೆ ಶ್ರದ್ಧೆ ಇರಲ್ಲ, ಶ್ರದ್ಧೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ, ಆಲಸ್ಯವಾಗಿರ್ತಾನೆ ಅವನಿಗೆ ಯಾವಾಗಲೂ. ಆಮೇಲೆ ಇದು ದುಃಖ ಸುಖ ಅನ್ನೋದು ಅವನನ್ನು ಹಿಡ್ಕೊಂಡಿರುತ್ತೆ, ಅವನಿಗೆ ಇಷ್ಟ ಬಂದಿದ್ದು ಸುಖ, ಈ ಒಂದು ಕಾನ್ಫ್ಲಿಕ್ಟ್ ಜಾಸ್ತಿ ಇರುತ್ತೆ. ಯಾವಾಗಲೂ ಕೂಡ ರಾಗ ಮತ್ತು ದ್ವೇಷ ಇದು ಒಂದು ಸಂದಿಗ್ಧವಾಗಿ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಅದರಿಂದ ಅವನಿಗೆ ಅಂಥವರಿಗೆ ಅವಳು ಲಭ್ಯವಲ್ಲ, ಲಭ್ಯ ಆಗೋದಿಲ್ಲ. ಲಕಾರಿಣಿ ಲಬ್ಧ ರೂಪ ಲಬ್ಧ ದೀಹಿ ಲಬ್ಧ ವಾಂಚಿತ ಲಬ್ಧ ಪಾಪ ಮನೋದೂರ ಲಬ್ಧಾಹಂಕಾರ ದುರ್ಗಮ. ನಮಗೆ ನಾವು ತಿಳ್ಕೊಳ್ಬೇಕು, ಶಕ್ತಿ ಬೇಕು ಅಂದಾಗ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಇನ್ನರ್ ಸ್ಟ್ರೆಂತ್ ಈಸ್ ದಿ ಸ್ಟ್ರೆಂತ್. ನಮ್ಮ ದೇಹ ಶಕ್ತಿ ಅಲ್ಲ, ಮನಸ್ಸಿನ ಶಕ್ತಿ ಅಲ್ಲ, ಇದೆಲ್ಲ ಕುಗ್ಗೋಗುತ್ತೆ. ಒಂದು ವಯಸ್ಸಿಗೆ ಕುಗ್ಗೋಗುತ್ತೆ, ಒಂದು ಸಂದರ್ಭಕ್ಕೆ ಕುಗ್ಗೋಗುತ್ತೆ, ಬುದ್ಧಿಶಕ್ತಿನೂ ಮಂಕಾಗೋಗುತ್ತೆ, ಏನೂ ತೋಚಲ್ಲ. ಅಹಂಕಾರ ಒಂದು ಲೆವೆಲ್ ಆದಮೇಲೆ ಏಟು ಬಿದ್ದಾಗ ನಮ್ಮ ಎಲ್ಲ ಶಕ್ತಿಗಳು ಕುಗ್ಗೋಗುತ್ತೆ. ಆ ಶಕ್ತಿಯಲ್ಲ, ಆತ್ಮಬಲವನ್ನು ಸರಿಯಾದ ಟೈಮ್ನಲ್ಲಿ ಪಡ್ಕೊಂಡ್ಬಿಟ್ಟಾಗ ಅದು ನಮಗೆ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಲಬ್ಧ ಶಕ್ತಿ ಅಂದರೆ ಆತ್ಮಶಕ್ತಿ, ಅದು ಸ್ವ ಒಳಗಡೆ ಇದೆ. ಅದು ಲಬ್ಧ ಶಕ್ತಿ ಅಂದರೆ ಲಬ್ಧ ಅಂದರೆ ಹೊಂದಿರುವಂಥ ಶಕ್ತಿ, ನಮ್ಮಲ್ಲಿ ಇರುವಂಥ ಶಕ್ತಿ ಅದು. ಅದರಿಂದ ಅದನ್ನು ಅಭ್ಯಾಸ ಮಾಡಿ, ಎಕ್ಸಸೈಸ್ ಮಾಡಿ, ಹೊರಗಡೆಯಿಂದ ಅದನ್ನು ಹೊರಗಡೆಯಿಂದ ಸಪ್ಲಿಮೆಂಟ್ಸ್ ತೊಗೊಂಡು, ನಾವು ವಿಟಮಿನ್ ತೊಗೊಂಡು, ಪ್ರೋಟೀನ್ ತೊಗೊಂಡು ಬರೋದು ಆ ಶಕ್ತಿ ಅಲ್ಲ, ಅದು ಒಳಗಿಂದ ಬರುತ್ತೆ. ಆ ಧೈರ್ಯ ಸ್ಥೈರ್ಯ ಶಕ್ತಿ ಎಲ್ಲನೂ ಆತ್ಮಸ್ಥೈರ್ಯ, ಅದು ಒಳಗಿದೆ ಅದು. ಹಾಂ, ಅದು ಲಬ್ಧ ದೇಹ, ಲಬ್ಧ ಶಕ್ತಿ ಲಬ್ಧ ದೇಹ ಈ ದೇಹವೂ ಕೂಡ ಲಬ್ಧ ಶಕ್ತಿ, ಲಬ್ಧ ದೇಹ. ಅವಳು ಆ ದೇಹವನ್ನು ಇಷ್ಟಪಟ್ಟು ಒಂದು ದೇಹವನ್ನು ತಗೊಳ್ತಾಳೆ. ಅವಳು ಅವಳೇ ದೇಹವನ್ನು ತೆಗೆದುಕೊಂಡು ಮಾಯೆಯ, ಅದಕ್ಕೆ ಯಾರಿಗೆ ಆತ್ಮಶಕ್ತಿ ಇರುತ್ತೆ ಅವರು ಮಾಯಾಶಕ್ತಿಯನ್ನು ಸಾಮರ್ಥ್ಯದಿಂದ ನಿಭಾಯಿಸ್ತಾರೆ, ಪಾತ್ರಗಳನ್ನು ನಿಭಾಯಿಸ್ತಾರೆ. ಅದಕ್ಕೆ ಅವಳು ದೇಹವನ್ನು ತೆಗೆದುಕೊಂಡು, ದೇಹ ಅಂದರೆ ಇಡೀ ಜಗತ್ತೇ ಅವಳ ದೇಹ, ದೇಹವನ್ನು ತೆಗೆದುಕೊಂಡು ನಾನಾ ರೂಪ ತೆಗೆದುಕೊಂಡು ಸಾಮರ್ಥ್ಯದಿಂದ ಸೃಷ್ಟಿ ಸ್ಥಿತಿಲೇ ಕಾರ್ಯಗಳಿಂದ ಮಾಡ್ತಾ ಇದ್ದಾಳಲ್ಲ, ಹಾಗೆ ನಮಗೂ ಕೂಡ ಯಾವಾಗ ಆತ್ಮಶಕ್ತಿ ಆತ್ಮಬಲ ಇರುತ್ತೆ, ನಾವು ಮಾಡುವ ಪಾತ್ರ ಮಾಯೆ ಆಗಿದ್ರೂ ಕೂಡ, ನಾಟಕವಾಗಿದ್ದರೂ ಕರ್ಮವಾಗಿದ್ದರೂ ಕೂಡ ಅದನ್ನು ನಡೆಸುವಂಥ ಸಾಮರ್ಥ್ಯ ಬರುತ್ತೆ. ಲಬ್ಧ ಶಕ್ತಿ ಹೀ ಲಬ್ಧ ದೇಹ, ಅವಳು ದೇಹದಲ್ಲಿ ಅವಳು ಅವಳು ದಂಪತಿ ರೂಪವಾಗ್ತಾಳೆ. ಶಿವನೂ ಅವಳೇ, ಶಕ್ತಿನೂ ಅವಳೇ ಆಗ್ತಾಳೆ. ದಂಪತಿ ವಿಗ್ರಹ ಅಂತ, ದಂಪತಿ ರೂಪ ಅಂತ ಹೇಳ್ತಾರೆ, ಅದೆರಡೂ ತಗೊಳ್ತಾಳೆ. ಅದಕ್ಕೆ ಲಬ್ಧ ದೇಹ, ಲಬ್ಧ ಐಶ್ವರ್ಯ ಸಮುನ್ನತಿ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಅವಳು ಮಹೇಶ್ವರನ ಮಹೇಶ್ವರಿ ಅಂತ. ಯಾವಾಗ ಅವಳ ಪಟ್ಟದ ರಾಣಿ, ಅವನ ವಿಭೂತಿಗಳೆಲ್ಲವೂ ಕೂಡ ಮನೆ ಮೊದಲಿಲ್ಲದ ವಿಭೂತಿಗಳಿದೆ ಶಿವನಿಗೆ, ಅದೆಲ್ಲ ಅವಳದೇ ಐಶ್ವರ್ಯ. ಅಗಸ್ತ್ಯಾದಿ ಮಹರ್ಷಿಗಳಿಗೆ ಮಹದೈಶ್ವರ್ಯ ಸಿಕ್ಕಿದ್ಯಾಕೆ, ವಿಭೂತಿಗಳೆಲ್ಲ ಶಿವಂದು, ಅವರು ಶಿವನಾಗ್ಬಿಟ್ಟಿದ್ರು, ಶಿವನ ಹೊಲಿಸ್ಕೊಂಡ್ಬಿಟ್ಟಿದ್ರು, ಅವರು ದೇವಿ ಆಗ್ಬಿಟ್ಟಿದ್ರು ಅವರು. ಅದರಿಂದ ಎಲ್ಲ ಐಶ್ವರ್ಯವೂ ಅವ್ರದೇ. ಲಬ್ಧ ದೇಹ ಲಬ್ಧ ಶಕ್ತಿ, ಲಬ್ಧ ದೇಹ ಲಬ್ಧ ಐಶ್ವರ್ಯ ಸಮುನ್ನತಿ, ಅದು ಉನ್ನತವಾದ ಐಶ್ವರ್ಯ ಅದು. ಅದು ಎಲ್ಲ ಐಶ್ವರ್ಯವೂ ಅವ್ರದೇ. ಅಗಸ್ತ್ಯಾದಿ ಮಹರ್ಷಿಗಳಿಗೆ ಅದು ಅಂಥ ಐಶ್ವರ್ಯಗಳು ಸಿಕ್ಕಿದೆ, ಮಹದೈಶ್ವರ್ಯ ಸಿಕ್ಕಿದೆ. ಐಶ್ವರ್ಯ ಸಮುನ್ನತಿ ಲಬ್ಧ ವೃದ್ಧಿ, ಇದು ವೃದ್ಧಿ ಅನ್ನೋದು ಬರೀ ಒಂದು ಅವಯವದ ಬೆಳವಣಿಗೆ ಅಲ್ಲ, ಫಿಸಿಕಲ್ ಬಾಡಿದಲ್ಲ. ಬಂದಾಗ ಇಲ್ಲಿ ಅವಯವಗಳು ಅಂದಾಗ ನಾವು ಅದೆಲ್ಲ ಕಿರಣಗಳು. ಅವಯವಗಳು ಅಂದಾಗ ನಮ್ಗೆ ಗೊತ್ತಾಗಬೇಕು, ದಿಸ್ ಆರ್ ಆಲ್ ದಿ ಕಳ ಕಳೆ, 16 ಕಳೆಗಳು, 15 ಅಕ್ಷರಗಳು, 15 ಕಳೆಗಳು. ಅದು ವೃದ್ಧಿ ಆಗೋದಿದೆಯಲ್ಲ, ಅದು ಲಬ್ಧ ವೃದ್ಧಿ. ಅದು ಲಬ್ಧ ವೃದ್ಧಿ, ವೃದ್ಧಿಯಾದ ಕಳೆಗಳು ಇದೆ ಒಳಗಡೆ ನಮ್ಮಲ್ಲಿ. 360 ಕಲೆಗಳಿದೆ, ಎಲ್ಲ 16 ಷೋಡಶ ಕಲೆಗಳಿದೆ, ಆದರೆ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಅದನ್ನು ನಾವು ಪಡ್ಕೊಳ್ಳೋದೆ ಅಟೈನ್ಮೆಂಟ್, ಒಳಗಡೆ ಅಟೈನ್ಮೆಂಟ್, ನಾಟ್ ಅಚೀವ್ಮೆಂಟ್. ಅಟೈನ್ ಅಟೈನ್ ಅಟೈನ್, ಅದು ಲಬ್ಧ ಲಬ್ಧ ಅಂತ ಬಂದಾಗೆಲ್ಲ ಒಳಗಡೆ ಇರೋದನ್ನೇ ನಾವು ಪಡ್ಕೋಬೇಕು, ಹೊರಗಡೆಯಿಂದ ಏನು ಪಡ್ಕೊಳ್ಳೋದಿಲ್ಲ. ಅದನ್ನೇ ಹೇಳೋದು, ಲಬ್ಧ ದೇಹ ಲಬ್ಧೈಶ್ವರ್ಯ ಸಮುನ್ನತಿ, ಲಬ್ಧ ವೃದ್ಧಿ. ಆ ವೃದ್ಧಿ ಆಗ್ತಾ ಇರಬೇಕು, ಕಳೆಗಳು ಕೂಡ್ಕೊಳ್ತಾ ಇರಬೇಕು, ಸತ್ವ ಪ್ರಧಾನವಾಗ್ತಾ ಇರಬೇಕು. ಲಬ್ಧ ವೃದ್ಧಿ, ತಮ ಗುಣ ಕಮ್ಮಿ ಆಗ್ತಾ ಇದ್ರೆ ಇದು ವೃದ್ಧಿ ಆಗ್ತಾ ಇರುತ್ತೆ, ರಜೋಗುಣ ಕಮ್ಮಿ ಆಗ್ತಾ ಇದ್ರೆ ಸತ್ವ ಇಂಪ್ರೂವ್ ಆಗ್ತಾ ಇರುತ್ತೆ. ಪ್ಯೂರ್ ಸತ್ವ ಬಂದಾಗ ಆ ಪ್ರಕಾಶ ಕಾಣುತ್ತೆ. ಲಬ್ಧ ವೃದ್ಧಿ ಲಬ್ಧ ಲೀಲ, ಲಬ್ಧ ವೃದ್ಧಿ ಲಬ್ಧ ಲೀಲ, ಲಬ್ಧ ಯೌವನ ಈ ಲೀಲಾ, ಲಬ್ಧ ವೃದ್ಧಿ ಲಬ್ಧ ಲೀಲ. ಲಬ್ಧ ಲೀಲ ಅನ್ನುವಾಗ ನಾವು ತಿಳ್ಕೋಬೇಕು, ಯಾರಿಗೆ ಆತ್ಮಬಲ ಇದೆ, ಯಾರಿಗೆ ಲಬ್ಧವಾಗಿರುವಂತಹ ಬುದ್ಧಿ ಇದೆ, ಲಬ್ಧ ದೀಹಿ ಲಬ್ಧ ಬಲ ಲಬ್ಧ ಐಶ್ವರ್ಯ ಎಲ್ಲ ಇದೆ, ಅವರುಗಳು ಮಾಡುವ ಕೆಲಸ ಎಲ್ಲನೂ ಕೂಡ ಅನ್ಯರ ಪ್ರಯೋಜನಾರ್ಥವಾಗಿಯೇ ಆಗಿರುತ್ತೆ. ಅನ್ಯರ ಪ್ರಯೋಜನಾರ್ಥವಾಗಿ ಮಾಡುವಾಗ ಸ್ವಹರ್ಷದಿಂದ ಮಾಡು ಹೇತುವಾದ ಕ್ರಿಯೆ ಅದು ಲೀಲೆ. ಲೀಲೆ ಅಂದರೆ ನಮ್ಮಿಷ್ಟ ಬಂದಂಗೆ ಮಾಡೋದಲ್ಲ, ಅವಳು ಯಾವ ರೀತಿ ನಿಯಮದಲ್ಲಿ ಅವಳು ಸೃಷ್ಟಿ ಸ್ಥಿತಿ ಲಯ ಕಾರ್ಯ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ನಮಗೆ ಬೇರೆಯವರ ಅನ್ಯರ ಪ್ರಯೋಜನಕ್ಕೆ ಅದಕ್ಕೆ ಪ್ರಯೋಜನಾರ್ಥವಾಗಿ ನಮ್ಮಲ್ಲಿ ಬರುವ ಹರ್ಷದಿಂದ ಬರುವಂತಹ ಒಂದು ಕ್ರಿಯೆ ಇದೆಯಲ್ಲ, ಅದು ನಿಜವಾಗಲೂ ಕೂಡ ಅಂತಹ ಕ್ರಿಯೆಗಳು ಆಚೆ ಬರಬೇಕು. ಅದು ಕಾಲಕ್ಕೆ ಉಚಿತವಾಗಿ ಕಾಲೋಚಿತವಾಗಿ ನಮ್ಮಲ್ಲಿ ರಸಗಳನ್ನು ಉತ್ಪತ್ತಿ ಮಾಡುತ್ತೆ. ಶೃಂಗಾರ ರಸದಿಂದ ಹಿಡಿದು ಎಲ್ಲ ರಸಗಳು ನವರಸಗಳು ನಮ್ಮಲ್ಲಿ ಉತ್ಪತ್ತಿಯಾಗಿ ಅದಕ್ಕೆ ತಕ್ಕಂಥ ಭಂಗಿಗಳು ನಾವು ಸೃಷ್ಟಿ ಮಾಡ್ತೀವಿ. ಭಂಗಿಗಳು ಅಂದರೆ ಬರೀ ನಿಂತ್ಕೊಂಡ್ಬಿಡೋದಲ್ಲ, ಸ್ಟ್ಯಾಚು ಥರ. ಅಂಥ ಕಾರ್ಯಗಳು ನಮ್ಮ ಕೈಯಿಂದ ಆಗುತ್ತೆ, ನಮ್ಮ ದೇಹದಿಂದ ಆಗುತ್ತೆ ಅಂಥ ಕಾರ್ಯಗಳು, ಅವು ಲೀಲೆ. ಲೀಲೆ ಅಂದರೆ ಆ ಒಂದು ಕಾರ್ಯ ಕಾಲಕ್ಕೆ ಉಚಿತವಾಗಿ ಬಂದ ಎಲ್ಲ ರಸಗಳ ಒಂದು ಭಂಗಿಗಳು ಏನಿದೆ, ಆ ಕ್ರಿಯೆಗಳು ಏನಿದೆ, ಅದು ಲೀಲೆ. ಲಬ್ಧ ಲೀಲಾ ಲಬ್ಧ ಯೌವನ ಶಾಲಿನಿ, ಲಬ್ಧ ಯೌವನ ಅಂದರೆ ಆಲ್ರೆಡಿ ಯೌವನ ನಿತ್ಯ ಯೌವನ ಮದ ಶಾಲಿನಿ ಮದ ಊರ್ಧಿತ ರಕ್ತಾಕ್ಷಿ ಯೌವನ ಅಂತ ಹೇಳ್ತೀವಲ್ಲ, ಅವಳು ತ್ರಿಪುರ ಸುಂದರಿ ಸದಾ ಚಿರ ಯೌವನದಲ್ಲಿದ್ದಾಳೆ. ಯಾಕಂದರೆ ಅಲ್ಲಿ ಬಾಲ್ಯ ಇಲ್ಲ, ಮುಪ್ಪು, ಜರಾ ಮೃತ್ಯು ರೋಗವಿಲ್ಲ, ಅದರಲ್ಲಿ 6 ವಿಕಾರಗಳಿಲ್ಲ ಅಂತ ಹೇಳ್ತೀವಿ. ಆರು ವಿಕಾರಗಳು ಯಾವಾಗ ಇಲ್ಲಲ್ಲ ಅದು ನಿತ್ಯ ಯೌವನವಾಗಿ ಇರುತ್ತೆ. ಅದು ಯಾವಾಗಲೂ ಕೂಡ ವ್ಯಾಲರ್, ವಿಸ್ಡಮ್, ಅದು ಒಳಗಡೆ ಇರುವಂತಹ ಏನಿದೆ ರಸ ನಮ್ಮಲ್ಲಿ, ಅದು ಬಾಡೋದೇ ಇಲ್ಲ, ಅದು ಹಿಂಗೋದೇ ಇಲ್ಲ. ಆ ಒಂದು ನಮ್ಮಲ್ಲಿ ವೀರತ್ವ ಇರುತ್ತೆ ಒಳಗಡೆ, ಅದು ಬಹಳ ಮುಖ್ಯ. ಅದು ಯೌವನಕ್ಕೆ ಬೇಕಾಗಿರೋದು ಅವೀರ್ಯ ರಸ, ರಸ ಇರಬೇಕು ಆ ವೀರ್ಯದಲ್ಲಿ. ಆ ಥರ ವೀರತ್ವ ಇರುತ್ತೆ ಒಳಗಡೆ, ಆ ರಸ ಇರುತ್ತೆ, ಸತ್ವ ರಸ ಇರುತ್ತೆ. ದೇವಿಗೆ ಆರು ವಿಕಾರಗಳು ಯಾವುದು ಅಂದಾಗ ಅಸ್ತಿತ್ವ, ಅಸ್ತಿತ್ವದ ಜೊತೆಗೆ ಜನ್ಮ ವೃದ್ಧಿ ಅಂತ ಹೇಳ್ತಾರೆ. ಅಸ್ತಿತ್ವ, ಜನ್ಮ ವೃದ್ಧಿ, ಬಾಲ್ಯ, ಪರಿಣಾಮ, ಕೊನೆಯಲ್ಲಿ ಅಪಕ್ಷಯ, ನಾಶ. ಈ ನಾರು ವಿಕಾರಗಳು ಅದಷ್ಟು ಇರಲ್ಲ, ಆಗಲೇ ಚಿರಕಾಲ ಯೌವನವಾಗಿರ್ತಾಳೆ. ಲಬ್ಧ ಯೌವನ ಅಂತ ಹೇಳ್ತೀವಿ, ಲಬ್ಧ ಯೌವನ, ಅತಿಶಯ ಸೌಂದರ್ಯ, ಒಂದೊಂದು ಅವಯವಗಳು ಕೂಡ ಅತಿಶಯ ಸೌಂದರ್ಯವಾಗಿದೆ. ಯಾಕೆಂದರೆ ಒಂದೊಂದು ಕಲೆಗಳು ಇದೆ ಅದರೊಳಗೆ, ಅದು ಕಲಾ ವಿನ್ಯಾಸ ಅಂತ ಹೇಳ್ತಾರೆ. ಅವಯವಗಳು ವಿನ್ಯಾಸಗೊಂಡಿರೋದು ಹೇಗಿದೆ ಅಂದರೆ, ಈ ಅವಯವ ಅಂದ್ರೇನೇ ಈ ಅಕ್ಷರಗಳು ಜ್ಞಾಪಿಸ್ಕೋಬೇಕು, ಅಕ್ಷರದಿಂದ ಉಂಟಾಗುವ ಅಕ್ಷರಗಳು, ಅದರ ವೈಬ್ರೇಷನ್ನು, ಅದೆಲ್ಲ ವಿನ್ಯಾಸ ಹೇಗಿದೆ, ಎಂಥ ಬ್ಯೂಟಿಫುಲ್ ವಿನ್ಯಾಸ ಅಂದರೆ ಅವಳ ಸೌಂದರ್ಯ, ಅತಿಶಯ ಸೌಂದರ್ಯವನ್ನು ತೋರಿಸುತ್ತೆ. ಅಮೋಘ ಮೋಹಕ ರೂಪ ಅದು. ಲಬ್ಧ, ಲಬ್ಧ ದೇಹ, ಲಬ್ಧ ದೀರ್, ಲಬ್ಧ ವಾಂಚಿತ, ಲಬ್ಧ ಪಾಪ ಮನೋದೂರ, ಲಬ್ಧಾಹಂಕಾರ ದುರ್ಗಮ, ಲಬ್ಧ ಶಕ್ತಿ, ಲಬ್ಧ ದೇಹ, ಲಬ್ಧೈಶ್ವರ್ಯ ಸಮುನ್ನತಿ, ಲಬ್ಧ ವೃದ್ಧಿ, ಲಬ್ಧ ಲೀಲಾ, ಲಬ್ಧ ಯೌವನ ಶಾಲಿನಿ, ಲಬ್ಧಾತಿಶಯ ಸರ್ವಾಂಗ ಸೌಂದರ್ಯ, ಲಬ್ಧ ವಿಭ್ರಮ. ಲಬ್ಧ ವಿಭ್ರಮ ಅಂದರೆ ಅವಳ ಲೀಲೆ ಹೇಗಿರುತ್ತೆ ಅಂದರೆ ಮಕ್ಕಳ ಆಟ ಥರ ಇರುತ್ತೆ, ಹುಡುಗಾಟ ಅಲ್ಲ. ಎಲ್ಲರಲ್ಲಿರೋ ಕಂದ ಅವಳು, ಎಲ್ಲರಲ್ಲಿರೋ ಮಗು ಅವಳು. ಅದಕ್ಕೆ ಹೇಳ್ತಾನೆ ಯಾವಾಗಲೂ ರೀಕ್ಲೈಮ್ ದಟ್ ಮಗುತ್ವ, ರೀಕ್ಲೈಮ್ ದಟ್ ಇನ್ನೋಸೆನ್ಸ್. ಎಲ್ಲರಲ್ಲೂ ಅವಳು ಆಟ ಆಡ್ತಿದ್ದಾಳೆ, ಎಲ್ಲರನ್ನೂ ಆಟ ಆಡಿಸ್ತಾ ಇದ್ದಾಳೆ, ಎಲ್ಲರಲ್ಲೂ ಒಂದೇ ಸಮನಾದ ಮಗುತ್ವ ಇದೆ. ಆ ರೀಕ್ಲೈಮಿಂಗ್ ದಟ್ ಈಸ್ ದಿ ಮೆಚುರಿಟಿ, ಅದು ಧರ್ಮ. ಅವಳ ಆಟದಲ್ಲಿ ಒಂದು ಧರ್ಮ ಇದೆ, ಆ ಧರ್ಮ ದೇವಿ. ಅದರಿಂದ ನಾವು ಏನು ಹೇಳ್ತೀವಿ, ಲಬ್ಧ ಲೀಲಾ, ಲಬ್ಧ ಯೌವನ ಶಾಲಿನಿ, ಲಬ್ಧ ಅತಿಶಯ ಸೌಂದರ್ಯ, ಲಬ್ಧ ವಿಭ್ರಮ. ಇಲ್ಲಿ ತುಂಬ ಮುಖ್ಯವಾದದ್ದು ರಾಗ ಪತಿಹಿ ಮತ್ತು ನಾನಾಗಮಸ್ಥಿತಿ, ಇದು ಮೂರು ಒಟ್ಟಿಗೆ ಅರ್ಥ ಮಾಡಿಕೊಂಡ್ರೆ ಚೆಂದ ಅರ್ಥ ಆಗುತ್ತೆ. ಅವಳಲ್ಲಿ ರಾಗ ಇದೆ ಅಂದರೆ ಕಾಮೇಶ್ವರಿಯಾಗಿ ಅವಳಲ್ಲಿ ಒಂದು ಅನುರಾಗ ಹುಟ್ಟಿ ಅವಳಿಗೆ ಅವನ ಮೇಲೆ ಪ್ರೇಮ ಬಂದು ಅವನ ಇಚ್ಛಾಶಕ್ತಿಯಾಗಿ ಅವನನ್ನು ಒಲಿಸ್ಕೊಂಡು ದಂಪತಿಯಾಗಿ ಅವಳನ್ನು ಒಲಿಸ್ಕೊಳ್ತಾಳಲ್ಲ, ಅದು ಲಬ್ಧರಾಗ ಲಬ್ಧ ಪತಿ. ಸ್ವಯಂವರ ಮಾಡ್ಕೊಳ್ತಾಳೆ ಅವಳು, ಇಷ್ಟಪಟ್ಟು ಪತಿಯನ್ನು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ತಾಳೆ, ಅದು ದಂಪತಿ ರೂಪ ತಗೊಳ್ತಾಳೆ. ಅವಳಲ್ಲೇ ಎರಡು ಭಾಗ ಆಗಿ ಹೊರಗೆ ಬಂದು ಅವಿರ್ಭಾವವಾಗಿ ಹೊರಗೆ ಬಂದು ಪುನಃ ಅವಳು ಮಾಯೆ ಬರೆಸಿ ಶಿವನಿಗೆ ಎರಡು ರೂಪ ತಗೊಂಡು ಭೇದ ಆಗಿ ಅವನು ಬೇರೆ ಬೇರೆ ಆಗಿ ದಂಪತಿ ರೂಪ ತಗೊಳ್ತಾಳೆ. ಅದನ್ನು ಲಬ್ಧ ದೇಹಕ್ಕೂ ಬರುತ್ತೆ ಇಲ್ಲಿ, ಅದೇ ಅರ್ಥ ಲಬ್ಧ ಪತಿಗೂ ಬರುತ್ತೆ. ಲಬ್ಧ ರಾಗ, ಆ ರಾಗ ಅಂದರೆ ಅವನಲ್ಲಿ ತಾನು ರತಿಯಾಗಿ ಅವನು ಕಾಮೇಶ್ವರನಾಗಿ ಕಾಮೇಶ್ವರಿ ಅವನಲ್ಲಿ ಮೋಹವನ್ನು ಬರೆಸ್ತಾಳೆ. ಲಬ್ಧ ರಾಗ ಲಬ್ಧ ಪತಿ, ಲಬ್ಧ ನಾನಾಗಮ ಸ್ಥಿತಿ, ನಾನಾ ಆಗಮಗಳು, ಅದನ್ನು ಅವಳು ಕಾಪಾಡಲು ಕಾಪಾಡ್ತಾಳೆ. ಲಬ್ಧಳು ಕಾಪಾಡ್ತಾ ಹೊಂದಿದ್ದಾಳೆ, ಅದನ್ನು ಹೊಂದಿ ಕಾಪಾಡ್ತಾ ಇದ್ದಾಳೆ. ಇದರಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಾ ಕಾಂಡ, ಅದರ ಒಂದು ಶಾಖೋಪಶಾಖೆಗಳನ್ನು ಅವಳು ರಕ್ಷಿಸ್ತಾ ಇದ್ದಾಳೆ, ಕಾಪಾಡ್ತಾ ಇದ್ದಾಳೆ. ಜೊತೆಗೆ ಅವಳು ಮಹಾಪ್ರಳಯದಲ್ಲಿ ಅದನ್ನು ಹಿಡ್ಕೊಂಡು ಅದನ್ನು ಭದ್ರವಾಗಿ ಹಿಡ್ಕೊಂಡಿದ್ಲು ಅಂದರೆ ಮಹಾಪ್ರಳಯ ಕಾಲದಲ್ಲೂ ಕೂಡ ತಾನು ದಂಪತಿಯಾಗಿ ಬೇರೆಯವರಿಂದ ಆ ವೇದಗಳಲ್ಲಿ ಇರುವಂತಹ ಮಂತ್ರೋಕ್ತವಾದ ವಿಷಯಗಳನ್ನು ತಾನು ಧರ್ಮವಾಗಿ ಆಚರಣೆ ಮಾಡಿ ದಂಪತಿಯಾಗಿ ಎಲ್ಲರಿಗೂ ಮಾಡೋ ಹಾಗೆ ಯಜ್ಞಯಾಗಾದಿಗಳನ್ನು ಮಾಡಿಸ್ತಾಳೆ, ಮಾಡಿದ್ದಾಳೆ, ಮಾಡ್ತಾ ಇದ್ದಾಳೆ. ಯಜ್ಞರೂಪನೂ ಅವಳೇ, ಮಾಡಿಸೋಳು ಅವಳೇ. ಅವಳು ಎಲ್ಲ ದಿಕ್ಪಾಲಕರಿಗೆ ಅವಳ ಹವಿಸ್ಸನ್ನು, ಇಂದ್ರಾದಿಗಳಿಗೆ ಹವಿಸ್ಸನ್ನು ಕಳಿಸೋಳು ಅವಳೇ, ಎಲ್ಲವೂ ಅವಳೇ. ಅದರಿಂದ ಅದನ್ನು ಯಾವತ್ತೂ ನೆರವೇರಿಸ್ತಾ ಇದ್ದಾಳೆ. ಸ್ಥಿತಿ ಅಂತ ಬರುತ್ತೆ, ನಾನಾಗಮ ಸ್ಥಿತಿ. ಸ್ಥಿತಿ ಅಂದರೆ ಪರಿಪಾಲನೆ, ಪರಿಪಾಲನೆಯನ್ನು ಹೊಂದಿದವಳು. ನಾನಾ ಆಗಮಗಳಲ್ಲಿ ಆಗಮನ ರಕ್ಷಿಸಿ ಪರಿಪಾಲನೆಯನ್ನು ಹೊಂದಿದವಳು, ನಾನಾಗಮ ಸ್ಥಿತಿ. ಲಬ್ಧ ಭೋಗ ನೋಡಿ, ನಾವು ಯೂಶಲಿ ಭೋಗ ಅಂದರೆ ನಾವೇನೋ ಒಂದು ಇಷ್ಟಪಡ್ತೀವಿ, ಅದ್ರ ಹಿಂದೆ ಬೀಳ್ತೀವಿ, ಅದನ್ನು ಅನುಭವಿಸ್ತೀವಿ, ಅದನ್ನು ಭೋಗ ಅಂತೀವಿ. ನಾವು ಇಷ್ಟಪಟ್ಟಿದ್ದು ಸಿಕ್ಕಿದ ಮೇಲೆ ಅದನ್ನು ಅನುಭವಿಸೋದನ್ನ ಭೋಗ ಅಂತೀವಿ. ಅದು ಲಬ್ಧ ಭೋಗ, ಒಳಗಡೆ ಸ್ವಾನಂದಾಮೃತ ಅದು ಲಬ್ಧ ಭೋಗ. ಲಬ್ಧ ಸುಖ ನಮಗೆಲ್ಲರಿಗೂ ಕೇಳಿ ಅವ್ರು ಕಂಫರ್ಟಬಲ್ ಮಕ್ಕಳಿದ್ದಾರೆ. ಕಂಫಿ ಕಂಫರ್ಟ್ ಅಂದ್ರೆ ಏನು? ಸುಖ ಅನುಭವ ಅಂತ. ಅಂದ್ರೆ ಅನುಭವ ಸುಖವಾಗಿದೆಯಾ? ಅನ್ಸುಖವಾದ ಅನುಭವವೇ ಅದು ಲಬ್ಧ ಸುಖ. ಆ ಸುಖ ಹೇಗೆ? ಅನುಕೂಲವಾದ ಅನುಭವ. ಅನುಕೂಲವಾದ ಅನುಭವವೇ ಸುಖ. ನಾವು ಅನುಕೂಲವಾಗಿದ್ದೀರಾ ಅಂತ ಕೇಳಕ್ಕೆ ಅದು ಕಂಫರ್ಟಬಲ್ ಅಂತ ಅನುಕೂಲ ಅಂತ ಬರುತ್ತೆ. ಅನುಕೂಲವಾಗಿದೆಯಾ ಎಲ್ಲ? ನಾವು ಬಟ್ಟೆ ಹಾಕೊಂಡ್ರು ಕಂಫರ್ಟಬಲ್ ಅನುಕೂಲವಾಗಿದೆ ಅಂತ ಹೇಳ್ತೀವಿ. ಅನುಕೂಲ ಅರ್ಥ ಮಾಡ್ಕೋಬೇಕು. ಅನುಕೂಲವಾದ ಅನುಭವವೇ ಆ ಸುಖ, ಲಬ್ಧ ಸುಖ. ಆ ಸುಖದ ಸುಖ ಅಂದಾಗ ಆ ಧರ್ಮ ಅವಳು ಧರ್ಮ. ಆ ಧರ್ಮದ ಧರ್ಮ ಅಂದ್ರೇನೆ ದೇವಿ ಸ್ವರೂಪ. ಲಬ್ಧ ಭೋಗ, ಲಬ್ಧ ಸುಖ, ಲಬ್ಧ ಹರ್ಷ ವಿಪೂರಿತ. ವಿಪೂರಿತ ಅಂದರೆ ಅವಳು ಪರಿಪೂರ್ಣರಾಗಿ ಹೊಂದಿದವಳು, ಹರ್ಷವನ್ನು ಹೊಂದಿದವಳು. ಭೋಗ ಸುಖ ಹರ್ಷಕ್ಕೆ ಡಿಫ್ರೆಂಟ್ ಡೈಮೆನ್ಷನ್ಸ್ ಇದೆ. ಹರ್ಷ ಅಂದರೆ ಏನು? ಈಗ ನೀನು ತೃಪ್ತಳಾಗಿದೆಯಾ? ತೃಪ್ತಳಾಗಿದ್ದಾಗ ನಿನ್ನಿಂದ ಏನೇ ಮಾಡಿದ್ರು ಅತೃಪ್ತಿಯಿಂದ ನಿನ್ನ ಚಿತ್ತದಲ್ಲಿ ಒಂದು ಉಲ್ಲಾಸ ಆಗತ್ತೆ. ತೃಪ್ತಿಯಿಂದ ಹುಟ್ಟುವ ಚಿತ್ತದ ಉಲ್ಲಾಸವೇ ಹರ್ಷ. ಏನಾದ್ರೂ ಕೊಡುವಾಗ ನಿನಗೆ ಒಂದು ಕೊಡುವ ಮನಸ್ಸಿದ್ರೆ, ಕೊಟ್ಟಾಗ ನಿನ್ನ ಒಳಗಡೆ ಆ ಕೊಡುವುದರಿಂದ ಹುಟ್ಟುವುದು ಏನೋ ಹುಟ್ಟತ್ತಲ್ಲ, ಕೊಡುವುದರಿಂದ ಹುಟ್ಟತ್ತಲ್ಲ ಭಾವ, ಅದು ಚಿತ್ತದಲ್ಲಿ ಉಲ್ಲಾಸವನ್ನು ಉಂಟು ಮಾಡಿದ್ರೆ ಅದು ಹರ್ಷ. ಹರ್ಷದಿಂದ ಮಾಡುವಂತೆ ಹಾ ಹಾ ನಕ್ಕೊಂಡು ಮಾಡೋದಲ್ಲ. ಪ್ರೇಮ ಇದ್ದಾಗ ನಿನ್ನಲ್ಲಿ ಪ್ರೇಮದಿಂದ ಹುಟ್ಟಿ ಹುಟ್ಟುದು ಏನು ಹುಟ್ಟುತ್ತೆ ಭಾವ, ಅದು ಚಿತ್ತದಲ್ಲಿ ಉಲ್ಲಾಸವನ್ನು ಉಂಟು ಮಾಡಿ, ಚಿತ್ತದ ಉಲ್ಲಾಸ ವಿಶೇಷವಾದ ಹರ್ಷವನ್ನು ಕೊಡುತ್ತೆ ನಮ್ಮಲ್ಲಿ. ನಮ್ಮಲ್ಲಿ ಏನಾದರೂ ಮಾಡಿದಾಗ ಹರ್ಷ ಆಗಬೇಕು. ಹರ್ಷ ಜೀವಕ್ಕೆ ಹರ್ಷ ಅದು. ಆ ಹರ್ಷ ಅನ್ನೋ ಪದನೇ ಹಾಗೆ. ಹರ್ಷ ಅಂದರೆ ಬರೀ ಸುಖ ಅಲ್ಲ, ಭೋಗ ಅಲ್ಲ, ಇದು ಚಿತ್ತದಲ್ಲಿ ಉಂಟಾಗುವ ಉಲ್ಲಾಸ. ಯಾವಾಗ ಅದು? ನೀವು ಮಾಡುವುದರಲ್ಲಿ ಹುಟ್ಟಬೇಕದು. ತೃಪ್ತಿಯಿಂದ ಮಾಡುವುದರಲ್ಲಿ ಹುಟ್ಟೋದ್ರಿಂದ, ಕೊಡುವುದರಿಂದ ಹುಟ್ಟೋದ್ರಿಂದ. ಎಲ್ಲಿ ಲೋಭಿತನ ಇಲ್ಲ ಅಲ್ಲಿ ಕೊಡ್ತೀರಾ ಅವಾಗ ಹುಟ್ಟತ್ತಲ್ಲ ಅದೇನೋ ಭಾವ, ಅದು ನಿಮ್ಮ ಚಿತ್ತದಲ್ಲಿ ಒಂದು ಉಲ್ಲಾಸವನ್ನು ಉಂಟು ಮಾಡುತ್ತೆ, ಅದು ಹರ್ಷ. ಇದು ಅಲ್ಟಿಮೇಟ್ ಆನಂದಕ್ಕೆ ಸಮ. ಅದು ಕೊಡ್ತಾ ಕೊಡ್ತಾ ಪ್ರೀತಿಸ್ತಾ ಪ್ರೀತಿಸ್ತಾ ಎಲ್ಲರೂ ದಯೆ ಕರುಣೆ ಇಂಥದ್ದು ಕಂಪ್ಯಾಷನ್ ತೋರಿಸ್ತಾ ಇದ್ದಾಗ, ನಮ್ಮಿಂದ ಯಾರಿಗೂ ಸಹಾಯ ಆದಾಗ, ನಾವು ಯಾರನ್ನೋ ನೋಡಿ ಖುಷಿ ಪಟ್ಟಾಗ, ಇದೆಲ್ಲ ನಾವು ಮಾಡಲೇಬೇಕು. ಇದೆಲ್ಲ ಧರ್ಮ. ಇದರಲ್ಲಿ ಅವಳಿದ್ದಾಳೆ. ಆ ಧರ್ಮ ಮಾಡ್ತಿರುವಾಗ ಅದೇನೋ ಹುಟ್ಟುತ್ತೆ ಭಾವ, ಅದು ನಮಗೆ ಚಿತ್ತದಲ್ಲಿ ಒಂದು ರೇ ಬರುತ್ತೆ, ಒಂದು ಒಂದು ಹೊಳಪಿನ ಕಿರಣ. ಅದು ಹರ್ಷ, ಅದು ಹರ್ಷಾನಂದ. ಹರ್ಷದ ವರ್ಷವೇ ಆಗುತ್ತೆ ನಾವು ಮಾಡ್ತಾ ಹೋದರೆ ಕೆಲಸಗಳೆಲ್ಲ. ಲಬ್ಧ ಲಬ್ಧರಾಗ ಫಸ್ಟು ತಗೊಂಡಾಗ ಲಬ್ಧ ರೂಪ ಅಲ್ಲಿಂದ ನಾವು ಬರ್ತೀವಿ. ಲಕಾರಿಣಿ ಲಬ್ಧ ರೂಪ, ಲಬ್ಧ ದೀಹಿ, ಲಬ್ಧ ವಂಚಿತ, ಲಬ್ಧ ಪಾಪ ಮನೋದೂರ, ಲಬ್ಧ ಅಹಂಕಾರ ದುರ್ಗಮ, ಲಬ್ಧ ಶಕ್ತಿ, ಲಬ್ಧ ದೇಹ, ಲಬ್ಧ ಐಶ್ವರ್ಯ ಸಮುನ್ನತಿ, ಲಬ್ಧ ವೃದ್ಧಿ, ಲಬ್ಧ ಲೀಲಾ, ಲಬ್ಧ ಯೌವನ ಶಾಲಿನಿ, ಲಬ್ಧಾತಿಶಯ ಸರ್ವಾಂಗ ಸೌಂದರ್ಯ, ಲಬ್ಧ ವಿಭ್ರಮ, ಲಬ್ಧ ರಾಗ, ಲಬ್ಧ ಪತಿ, ಲಬ್ಧ ನಾನಾತಮಸ್ಥಿತಿ, ಲಬ್ಧ ಭೋಗ, ಲಬ್ಧ ಸುಖ, ಲಬ್ಧ ಹರ್ಷ ವಿಪೂರಿತ. ಮೂರು ಮೂರು ಮೂರೇ ಸೇರಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ಇದು ಮೂರು ಕೊನೆಯಲ್ಲಿ ಲಬ್ಧ ಭೋಗ, ಲಬ್ಧ ಸುಖ, ಇಲ್ಲಿ ಲಬ್ಧ ರಾಗ, ಲಬ್ಧ ಪತಿ, ಲಬ್ಧ ನಾನಾಗಮಸ್ಥಿತಿ. ಆ ಯಜ್ಞದಲ್ಲಿ ದಂಪತಿಯಾಗಿ ಯಜ್ಞ ಮಾಡಿ ಮಾಡಿಸಿ ಅವಳು ಎಲ್ಲರಿಗೂ ಕೂಡ ಆ ಒಂದು ಲೋಕಕ್ಕೆ ಆ ಹರ್ಷವನ್ನು ಉಲ್ಲಾಸವನ್ನು ಕೊಡುವಂಥ ಆವಿಸ್ಸನ್ನು ಕಳಿಸ್ತಾಳೆ. ಇದು ಬಹಳ ಚೆನ್ನಾಗಿದೆ. ದಿನಾಗಲೂ ಒಂದೊಂದನ್ನು ಹೇಳ್ತಾ ಇದ್ದೀರಾ. ನಾಳೆ ಪ್ರೀಂಕಾರವನ್ನು ತೆಗೆದುಕೊಂಡು ಕನ್ಕ್ಲೂಡ್ ಮಾಡೋಣ. ಎಲ್ಲರೂ ಕೂಡ ನೀವು ದುರ್ಗಾಷ್ಟಮಿ ದಿವಸ ಹೋಮದಲ್ಲಿ ಭಾಗವಹಿಸಬಹುದು.
ಓಂ ಹ್ರೀಂ ಶ್ರೀಂ ಮೈ ಕ್ಲೀಂ ಸೌಃ, ಓಂ ಹ್ರೀಂ ಶ್ರೀಂ ಮೈ ಕ್ಲೀಂ ಸೌಃ.